ಅದು ಉಪದೇಶ ಬರ್ತಾರೆ ಅದು ಕೂಡ. ನೆಕ್ಸ್ಟ್ ಓಂ ಜಯತ್ಯಬ್ಜ ಭವೇಶೇಂದ್ರ ವಂದಿತ ಕಮಲಾಪತಿ ಅನಂತ ವಿಭವಾನಂದ ಶಕ್ತಿ ಜ್ಞಾನಾದಿ ಸದ್ಗುಣ ಯಾವುದಾಗಿತ್ತೀಗ ಪ್ರಾಣ ಸ್ವದೇಗೋ ವಾಯು ಚತ್ವಾರಿ ಅಂಗಾನಿ ತಶ್ಯತ ಯಮಶ್ಚ ನಿಯಮಶ್ಚಾಸ ಪ್ರಾಣಾಯಾಮ ಇತೀರಿತ. ಧ್ಯಾನಕ್ಕೆ ನಾಲ್ಕು ಅಂಗಗಳು, ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ ಹೇಳಿದರು. ಆಗ ಎಂಟು ಅಂತ ಕೆಲವರು ಹೇಳ್ತಾರಲ್ಲ ಅಂದರೆ ಎಂಟು ಕರೆಕ್ಟು, ನಾಲ್ಕರಲ್ಲೇ ಸೇರಿಸಿಬಿಟ್ಟಿದ್ದೇವೆ ಅಂತ ಹೇಳಿ. ಅದು ಎಂಟು ಇಲ್ಲ ಅಂತೇನು ಹೇಳಲಿಲ್ಲ, ಇದು ಅಂತರ್ಭಾವ ಆಗಿದೆ. ಕೆಲವು ವಿಷಯಗಳು ಬಂತು. ಯಮ ನಿಯಮಗಳು ಯಾವ್ಯಾವುದು ಅಂದರೆ ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚರ್ಯ, ಅಪರಿಗ್ರಹವು ಎರಡು ಸೇರಬೇಕು, ಬ್ರಹ್ಮಚರ್ಯ ಅಪರಿಗ್ರಹ. ಯಮಾಹ ಇವಿಷ್ಟು ಯಮಗಳು, ಶೌಚಂ ತಪಃ ತುಷ್ಟಿ ಸ್ವಾಧ್ಯಾಯ ಹರಿಪೂಜನಂ, ಇವಿಷ್ಟು ಕೂಡ ಏನಿದೋ ಆ ಇದು ಈ ಐದು, ಇದು ನಿಯಮ ಯಮ ನಿಯಮ. ವೀರಪದ್ಮೇಚ ಸ್ವಸ್ತಿಕಾದ್ಯಾರಿ ಚಾಸನ, ವೀರಾಸನ, ಪದ್ಮಾಸನ ಮತ್ತು ಸ್ವಸ್ತಿಕಾಸನ ಮೊದಲಾದವುಗಳು ಆಸನಗಳು. ಪ್ರಧಾನವಾಗಿ ಹೆಸರು ಹೇಳಿದ್ರಿಂದ ಮೂರು ಪ್ರಧಾನ. ಮೊದಲಾದವುಗಳು ಅಂತ ಹೇಳಿದ ತಕ್ಷಣ ಏನಾಯ್ತದು, ಒಂದು ಸ್ಟೆಪ್ ಕಡಿಮೆ ಆಯ್ತಾಗ. ಇವು ಪ್ರಧಾನವಾದ್ದನ್ನು ಪೂರ್ತಿ ಹೇಳಿ ಮುಂತಾದವರು ಅಂತ ಹೇಳಿಬಿಡ್ತಾರೆ. ಆಮೇಲೆ ಅಹಿಂಸೆಯಿತಿ ಪ್ರಥಮೋದ್ದಿಷ್ಟಂ ಯಮಂ ವಿಭಜತೆ ಅಹಿಂಸೆಯಿತಿ. ಅಹಿಂಸಾ ಅಹಿಂಸಾ ಇರೋದಕ್ಕೆ ಏನರ್ಥ? ಹಿಂಸೆ ಅಂದರೆ ಕೊಲೆ ಮಾಡಿದರೆ ಹಿಂಸೆ ಹಾಗೆಲ್ಲ ತಿಳ್ಕೊಬಾರ್ದು. ಕೈಕಾಲು ಮುಡಿದ್ರೆ ಹಿಂಸೆ ಅಷ್ಟೇ ಅಲ್ಲ, ಮನಸ್ಸಿಗೆ ನೋಯಿಸಿದ್ರು ಕೂಡ ಏನದು ಹಿಂಸೆನೇ. ಎಷ್ಟೋ ಸರ್ತೆ ಹೊಡೆಯೋದು ಹೊಡೆಯೋದೇನೋ ಮಾಡಿರೋದಿಲ್ಲ, ಹಲ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಹಲ್ಟ್ ಅಂದರೆ ಮೈಂಡಿಗೆ, ಫಿಸಿಕಲಿ ಹಲ್ಟ್ ಮಾಡೋದು ಬೇರೆ, ಮೆಂಟಲಿ ಹಲ್ಟ್ ಆಗೋದು ಬೇರೆ. ಎಷ್ಟೋ ಸರ್ತೆ ದೊಡ್ಡವ್ರ ಮಾತು ಕೇಳಿದವಾದ ಏನಾಗುತ್ತೆ ಅವರಿಗೆ, ಮೆಂಟಲಿ ಹಲ್ಟ್ ಆಗುತ್ತೆ. ಅದು ಕೊಂದಷ್ಟೇ ಪಾಪ ಆ ಲೆಕ್ಕದಲ್ಲಿ. ಅಹಿಂಸಾ ಸತ್ಯಂ ಊರ್ಧ್ವ ಇನ್ನು ಬ್ರಹ್ಮಚರ್ಯ ವಿಸಿಂಸ ಸತ್ಯಂ. ಅಹಿಂಸಾ ಅಂದರೆ ಹಿಂಸಾ ವರ್ಜನ, ನೋಯಿಸೋ ಕೆಲಸನೇ ಮಾಡೋದಿಲ್ಲ. ಸತ್ಯಂ ಅಂದರೆ ಸತ್ಯವಚನಂ, ಅದು ಕ್ಲಾರಿಫಿಕೇಶನ್ ಇದೆ. ಸತ್ಯವಚನಂ ಅಂದರೆ ಅವರಿಗೆ ಹಿತವಾದ, ಸಜ್ಜನಿಗೆ ಕೆಟ್ಟದಾಗೋದಾದರೆ ಸತ್ಯ ಹೇಳಲೇಬಾರ್ದಾಗ, ಸುಳ್ಳು ಹೇಳೋದೇ ಏನಾದರೂ ಸತ್ಯ ಅನಿಸುತ್ತೆ. ಸಾಮಾನ್ಯವಾಗಿ ಸತ್ಯನೇ ಹೇಳಬೇಕು, ಆದರೆ ಪ್ರಸಂಗ ಈ ರೀತಿ ಬಂದಾಗ ಏನು ಮಾಡಬೇಕಾಗ, ಸತ್ಯ ಹೇಳಿದರೆ ಅಪಾಯ ಇದ್ದಾಗ ಏನು ಹೇಳಬಾರ್ದಾಗ ಸತ್ಯ ಹೇಳಬಾರ್ದು. ಏನು ಹೇಳಬೇಕಾಗ, ಹೇಳಿ ಬರೀ ಮದುವೆ ನಡೀತಾ ಇರುತ್ತೆ, ಯಾರೋ ಅವ್ರು ಹೇಗಿದ್ದಾರೆ ಹೋದರು ಅಂತ ಹೇಳ್ಬಿಟ್ಟು ಪಂಚಾಯಿತಿ ಆಗಿಬಿಡುತ್ತೆ. ಏನು ಮಾಡಬೇಕಾಗ, ಸೀರಿಯಸ್ ಅಂತ ಹೇಳಿದರೆ ಯಾರೋ ಅಂತ ಹೋಗಿಬಿಡ್ಬೇಕಷ್ಟೇ, ಯಾಕೆ ತಾನಲ್ಲಿ ಇರಬಾರ್ದು, ಇದ್ರೆ ಮತ್ತು ಪಾರ್ಟಿ ಆದಾಗ ಆಗುತ್ತೆ ಅದು ಪದ್ಧತಿ. ಆ ಬೆಲ್ಲ ಪರಿಶ್ರಮ ಹಾಳಾಗೋಗ್ಬಿಡುತ್ತೆ ಆ ಸಮಯದಲ್ಲಿ. ಅವ್ರು ಎಷ್ಟು ಶಾಪ ಹಾಕ್ತಾರೆ ಅವ್ರು, ಮತ್ತೆ ಶಾಪ ಹಾಕೋದಲ್ಲ ಅವ್ರ ಮುಂದಿನ ಕೆಲಸ ಇರಲಿ. ಆ ಪಾಪ ಇವನಿಗೆ ಬಂದೇ ಬಂತಲ್ಲ, ವಿನಾಯಕ ಮದೇ ದಾಸ ಹೇಳಿದ್ದು, ಮತ್ತೆ ಮುಂಜಿ ಮದುವೆ ಕಾಲಕ್ಕೆ ನಾ ಹೋಗಿ ಸತ್ತ ಸುದ್ದಿಯೇ ಹೇಳಿದೆ, ಶ್ರೀರಮಣ ತವಚರಣ ದೊರಕುವುದು ಹೇಗೆನ್ನು ಪರಮ ಪಾಪಿಷ್ಠ ನಾನು. ಅದರಲ್ಲಿ ಸ್ಪಷ್ಟ ಹೇಳ್ತಾರೆ. ಕೆಲವು ವಿಷಯ ತುಂಬ ಜನ ಕೇಳ್ತಿರ್ತಾರೆ ಸತ್ಯ, ಇದನ್ನು ಕೆಲವು ವಿಷಯ ಒಳ್ಳೆ ವಿಷಯ ಏನು ಮಾಡಿ ಹೇಳೋದೇ ಇಲ್ಲ, ಗುಟ್ಟ ಮುಗಿಸ್ಬಿಟ್ಟಿರ್ತಾರೆ. ಇದು ಬಂದಾಗ ಹೋಗಿ ಕರೆದು ಕಿವಿಯ ಗಟ್ಟೆ ಒದರಿ ಬರ್ತಾರೆ ಅಲ್ಲಿ ಹೋಗಿ. ಅವ್ರು ಏನು ಮಾಡಬೇಕು, ಪಾಪ ಹೊಡ್ಕೊಂಡು ಸಾಯ್ಬೇಕು, ಆ ರೀತಿ ಮಾಡ್ತಾರೆ. ಮೋಸ ಅವ್ರ ಉದ್ದೇಶ ಇದೆ, ಹಾಳು ಮಾಡೋಕ್ಕೆ ಹೋಗ್ತಿರ್ತಾರೆ, ಬೇರೆ ಇಲ್ಲ. ಆಪರಿ ಯಾರು ಇದ್ರು ಹೇಳಬೇಡ ಅಂತ ಹೇಳಬೇಕು ಅವ್ರಿಗೆ. ಬ್ರಹ್ಮಚರ್ಯ ಊರ್ಧ್ವರೇತಸ್ತ್ವಾದಿ ಬ್ರಹ್ಮಚರ್ಯ ಅಂದ್ರೆ ಎರಡು ಅರ್ಥ, ಬ್ರಹ್ಮಣಿಚರಣ ಬ್ರಹ್ಮಚರ್ಯ ಒಂದಿದೆ, ಎಲ್ಲ ಇದನ್ನು ದೇವ್ರ ಕಡೆ ಹಾಕುವ ಒಂದು ಅರ್ಥ ಇದೆ. ಊರ್ಧ್ವರೇತಸ್ತ್ವಾದಿ ದೇಹದ ಬ್ರಹ್ಮಚರ್ಯನೂ ಇರಬೇಕು. ಅಪರಿಗ್ರಹ ಅಭಿಮಾನ ತ್ಯಾಗ, ಅಪರಿಗ್ರಹ ಅಂದ್ರೇನೋ ಅಭಿಮಾನವನ್ನು ಬಿಡೋದು. ಭಾರಿ ಸ್ವಾರಸ್ಯ ಪದ ಅದು. ದಕ್ಷಿಣ ಸಾವಿರ ದಕ್ಷಿಣ ಇಸ್ಕೊಂಬಿಟ್ಟ, ಪ್ರತಿ ಅಪ್ರತಿಕರವತ್ತ ಅಂತ ಬೇರೆ ಕ್ಲೇಮ್ ಮಾಡ್ತಾನೆ, ಇಸ್ಕೊತಾರೆ ಹೋಗ್ತಾನೆ ತೊಗೊಂಡು ತೊಗೊಂಡು. ತಪ್ಪಲ್ವಾ ಅಂದ್ರೆ ಅಲ್ಲ, ನಂದು ಅಂತ ಸ್ವೀಕಾರ ಮಾಡೇ ಇಲ್ಲ. ಅದೇನು ಮಾಡಿದ್ದಾನೆ ಅದನ್ನು, ನಂದು ದೇವ್ರದ್ದು ತೊಗೊಂಡು ಹೋಗ್ತಾರೆ ಅಷ್ಟೇ, ಏನು ಸಂಬಂಧನೇ ಪಟ್ಟಿಲ್ಲ. ಏನಂತಾರೆ ಅದಕ್ಕೆ, ಏನಂತಾರೆ, ಅದು ಅಪರಿಗ್ರಹನೇ. ಇದು ತೊಗೊಳ್ಳೋದೇ ಇಲ್ಲ, ಅದು ಅಪರಿಗ್ರಹನೇ. ನಾನು ವ್ರತ ಮಾಡಿ ತೊಗೊಳ್ಳೋದೇ ಇಲ್ಲ, ಅದೊಂದು ರೀತಿ. ಅದು ತೊಗೊತಾನೆ, ಒಂದು ತನಗಾಗಿ ತೊಗೊಂಡೇ ಇಲ್ಲ, ಅದು ಅಪರಿಗ್ರಹನೇ. ಅಥವಾ ಕೋಟಿಗಟ್ಟಲೆ ತೊಗೊಂಡಿದ್ದಾನೆ ಕ್ಯಾಶಿಯರು, ಕೋಟಿಗಟ್ಟಲೆ ತೊಗೋತಾನೆ ಕ್ಯಾಶ್ನ, ಏನದು ಅಪರಿಗ್ರಹ? ಯಾಕೆ ಅಂತಲ್ಲೇ ಅಲ್ಲ, ಕೈಲಿ ತೊಗೋತಾರೆ, ಚಕ್ಕ ಇಡ್ತಾರೆ, ನೀಟಾಗಿ ಬರೀತಾರೆ. ತನ್ನ ಮನೆ ಲೆಕ್ಕ ಈ ರೀತಿ ಬರೆಯಲ್ಲ, ಆಫೀಸ್ದಾಗ ನೀಟಾಗಿ ಬರೀ ಆಗಾಗಲೇ ಬರೆದು ಬಿಡ್ತಾನೆ. ಯಾಕೆ? ಅಪರಿಗ್ರಹ. ಯಾವಾಗ ಅದು ತನ್ನ ಅಂತ ತಿಳ್ಕೊಂಡ್ಬಿಡ್ತಾನೆ, 10 ಪೈಸೆ ಜೇಬಿಗೆ ಹಾಕಿರೋ ಏನಾಯ್ತದೆ, ಅದು ಪರಿಗ್ರಹ. ಸೊ ಹೆಂಗೆ ಅದಕ್ಕೆ ಹೇಳ್ತಾರೆ, ಅಭಿಮಾನ ತ್ಯಾಗ ಆಗಬೇಕು. ಆ ಅರ್ಥದಲ್ಲಿ ಪ್ರತಿಗ್ರಹ ತೊಗೊಳ್ಳದೇ ಇರೋದು ಅಷ್ಟೇ ಪ್ರತಿಗ್ರಹ. ತುಂಬ ಜನ ಆಗಿರ್ತಾರೆ ಯಾವುದು ತೊಗೊಳ್ಳೋದಿಲ್ಲ ಅಂತ ಹೇಳೋದು, ಮನಸ್ಸಲ್ಲಿ ತೊಗೊಂಡ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಸುಮ್ಮನೆ ಪ್ರತಿಜ್ಞೆ ಮಾಡಿ ಪ್ರತಿಜ್ಞೆ ಆಯಿತು ಅಂತ ಕಾಲಗಳ ಮಾಡಿದಾರೆ. ಮನಸ್ಸಲ್ಲಿ ಪ್ರತಿಗ್ರಹ ಮಾಡಿದಾಗ ಲೆಕ್ಕ ಮಾಡಿಬಿಟ್ರೆ ದೋಷ ಬಂದ್ಬಿಡುತ್ತೆ. ಅಭಿಮಾನ ತ್ಯಾಗ ತೊಗೊಂಡು ಅದಕ್ಕೆ ಉಂಡು ಉಪವಾಸಿ ಅಂತ ಹೇಳ್ತಾರಲ್ಲ, ಹಾಗೆ ಊಟ ಮಾಡಿದ್ದಾನೆ ಉಪವಾಸ. ಅವನು ಉಪವಾಸ ಇದ್ದಾನೆ ಊಟ, ಯಾಕೆಂದರೆ ಮನಸ್ಸಲ್ಲಿ ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ, ಆಗಲೇ ಮನಸ್ಸಲ್ಲೇ ತಿಂದುಬಿಟ್ಟಿದ್ದಾನೆ. அபிமானத்தியாக இத்தே தே பஞ்ச இமா பஞ்ச யமா இத்தீரிதா இது சம்பந்தம். அதுக்கு ஐது யமகளும் தீயர்த்தா. அஹிம்சா சத்தியமஸ்தேயம் பிரம்மச்சரியா தயா ஆர்ஜவம் க்ஷமா திருதிஹி மிதாஹாரா சௌச்சஞ்ச இது யமாதச இது தசவிதத்வமுக்தம். கெலவு கடைக்கு ஆச்சாரிய ஐது ಮೊದಲು ನಾಲ್ಕು ಹೇಳಿದರು ಆಮೇಲೆ ಐದು ಹೇಳಿದರು, ಈಗ ಬೇರೆ ಕಡೆ ಹತ್ತಿದೆ ಅಂತ ಕೇಳಿದರೆ ಹೌದು ಹತ್ತು ಐದರಲ್ಲಿ ಸೇರುತ್ತೆ ಅಂತ ಅರ್ಥ. ತಥಾಪಿ ತರ್ಜನಾದಿ ರಾಹಿತ್ಯಾನಾಂ ನೋಡಿ ಇವ್ರ ಪ್ರಕಾರ ಯಾವುದು ಅಂದರೆ ಅಹಿಂಸಾ ಸತ್ಯಂ ಅಸ್ತೇಯಂ ಅಂತ ಸೇರಿಸಿದ್ದಾರೆ. ಅಸ್ತೇ ಅಂದರೆ ಏನು? ಕದಿಯದಿರುವಿಕೆ, ಕಳತನ ಮಾಡದಿರುವಿಕೆ, ಬ್ರಹ್ಮಚರ್ಯ ಅದಿದ್ದೇ ಇದೆ, ದಯಾ ಆರ್ಜವಂ, ದಯಾ ಆರ್ಜವಂ, ದಯಾ ಅಂದರೆ ಕಾರುಣ್ಯ, ಆರ್ಜವ ಅಂದ್ರೇನು? ಮನೋವಾಕ್ಕಾಯ ಕರ್ಮಣಾಂ ಅವೈಪರೀತ್ಯ, ಮಾತು ಮನಸ್ಸು ಕೃತಿಗಳಲ್ಲಿ ಹೊಂದಾಣಿಕೆ, ರುಜುತ್ವ ಅಂತ ಅರ್ಥದಲ್ಲಲ್ಲ. ಕ್ಷಮ ಕ್ಷಮಾಗುಣ, ಧೃತಿ ಧೈರ್ಯ, ಮಿತಾಹಾರ ಮಿತಾಹಾರ ಮಿತವಾದ ಆಹಾರ ತಗೊಳ್ಳೋದು ಅಂದರೆ ಆಹಾರ ಪೂರ್ತಿ ಇಲ್ಲ ಅಂತಲ್ಲ, ಇದು ಅಂತಲ್ಲ, ಎಷ್ಟು ಬೇಕೋ ಅಷ್ಟೇ. ರುಚಿಗೋಸ್ಕರ ತಿನ್ನೋದು ಅವೆಲ್ಲ ಮಾಡಬಾರ್ದು, ಅದೆಲ್ಲ ಏನು ಯೋಗಕ್ಕೆ ಸಾಧನ. ರುಚಿಗೆ ಒಡಗಾಯಿ ತಿಂದುಬಿಟ್ಟಾನು ಏನಾಗುತ್ತದೋ, ಯೋಗ ಅಲ್ಲ ರೋಗ ಶುರುವಾಗುತ್ತೆ. ಯೋಗ ಬೇಕಾದ್ರೆ ಏನು ಮಾಡಬೇಕು? ಅದನ್ನು ಮಿತಾಹಾರ ಇರೋದು. ಅದೇ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸ್ಸು ಬಂದಿದೆ. ಶೌಚಂಚ ಮಡಿ ಮೇಲಿಗೆ, ಶೌಚ ಅಂದರೆ ಶುದ್ಧಿ, ಇವಿಷ್ಟು ಕೂಡ ಏನೋ ಯಮ ಹತ್ತು ಅಂತ ಹೇಳಿದ್ದಾರೆ. ದಶವಿಧತ್ವ ಮುಕ್ತಂ ತಥಾಪಿ ತರ್ಜರಾದಿರಾಹಿತ್ಯಾನಾಂ ಪರಿಗ್ರಹ ಮೂಲತ್ವಾತ್ ತದಭಾವರೂಪಾಣಾಂ ದಯಾದೀನಾಂ ಷಣ್ಣಾಂ ಅಪರಿಗ್ರಹ ಶಬ್ದೇನೈವ ಗೃಹೀತತ್ವಾತ್ ನ ವಿರೋಧ. ಅಪರಿಗ್ರಹದವೆಲ್ಲ ಸೇರ್ಕೊಂಡು ಹೋಗುತ್ತೆ, ಮಿತಾಹಾರ ಸೇರ್ಕೊಂಡು ಹೋಗುತ್ತೆ. ಅದಕ್ಕೆ ಅಂದರೆ ಅವನು ತನಗೇಂತ ತಿಂತ ಇಲ್ಲ, ದೇಹ ನಿರ್ವಹಣೆ ಅರ್ಥ ತಿಂತಾನೆ, ತಾನು ತಿಂದಾಗಲೇ ಇಲ್ಲ, ಅದು ಅಪರಿಗ್ರಹ ಸಾಲಿಗೆ ಸೇರ್ಕೊಬಿಡು. ಸ್ವಲ್ಪ ರುಚಿಗೆ ಹಾಕ್ಸೋಣ ಏನಾಯ್ತದ, ಅದು ಪರಿಗ್ರಹ. ಅದರಿಂದ ಅನುಭವಿಸ್ಬೇಕು, ಎಕ್ಸ್ಟ್ರಾ ತಿಂದಿದ್ದಕ್ಕೋಸ್ಕರ ಅದಕ್ಕೆ ಅದು ಪೆನಾಲ್ಟಿ ಇದ್ದಾಗ ಅನುಭವಿಸ್ಲೇಬೇಕಾಗತ್ತೆ. ಯದ್ವಾ ಶೌಚವಿತಿ ವಕ್ಷಪಾನಂ ಯಮ ಇತ್ಯಸ್ಮಾತ್ ಪ್ರಾಕ್ ಸಂಬದ್ಧತೆ. ಶೌಚಮ್ ಅಂತ ಮುಂದೆ ಹೇಳಿದೆಯಲ್ಲ, ಯಮ ಅಂತ ಹೇಳಿದಕ್ಕೆ ಮುಂದೆ ಹೇಳತಕ್ಕಂಥ ಇಲ್ಲೇ ಸೇರಿಸ್ಕೊಬಿಡು, ಮುಂದೆ ಬರುತ್ತೆ ಶೌಚ ಅಂತ ಸರಳ, ಇಲ್ಲೇ ಸೇರಿಸ್ಕೊಳ್ಳಿ. ಶೌಚವಿತಿ ತಥಾಚ ಶೌಚಸ್ಯ ಬಾಹ್ಯಾಭ್ಯಂತರತ್ವೇನ. ಇಲ್ಲಿ ಆಚಾರ್ಯ ಹೇಳ್ತಿರೋದು ಯಾವುದು ಅಂದರೆ ಒಳಗಿನ ವಿಚಾರ ಹೇಳ್ತಾ ಇದ್ದಾರೆ. ಯೋಗಕ್ಕೆ ಬೇಕಾದ ಶೌಚ ಅನ್ನೋದು ಹೊರಗಿಂದು, ಒಳಗಿಂದು ಇದೆ ಬಟ್ ಮೋರ್ ನಮಗೆ ಒಳಗಿನ ಶೌಚ ನಮಗೆ ಕಾಣಿಸೋದಿಲ್ಲ. ಯಾವುದು ಕಾಣಿಸೋದು? ಹೊರಗಿಂದು. ಅದು ಬಾಹ್ಯವಾದ್ದರಿಂದ ಆಚಾರ ಸೇರಿಸ್ತಿಲ್ಲ. ಇಲ್ಲಿ ಬಾಹ್ಯ ಶೌಚ ಬೇರೆ, ಅಂತಃಶೌಚ ಬೇರೆ. ತಥಾಚ ಶೌಚಸ್ಯ ಇವತ್ತು ಮೈಲಿಗೆ ಬಂದಿದೆ ಅಂತ ಹೇಳ್ತಾರೆ. ಬಾಹ್ಯ ಅಲ್ಲದು ಎಲ್ಲಿಂದ ಬಂದಿದೆ? ಅದು ಒಳಗಿಂದ. ಇಬ್ಬರು ಜೊತೆಗೆ ಇವನು ಮೈಲಿಗೆ ಅವನಿಗೆ ಮೈಲಿಗೆ ಇಲ್ಲ, ಒಂದೇ ಮನೆಯಲ್ಲಿದ್ದಾರೆ, ಅದಕ್ಕೆ ಸಂಬಂಧ ಇಲ್ಲ. ಇದು ಅಂತರಂಗ, ಅದು ಬಹಿರಂಗ. ಇದು ಯಾವುದೋ ಬಿಟ್ಟಿದ್ದಾರೆ, ಇಬ್ಬರಿಗೂ ಬಂದುಬಿಟ್ಟಿದೆ. ಯಾವುದು ಮುಟ್ಟಿದ ಶೌಚ ಇದೆ, ಆ ಒಡಗಿದ ಶೌಚ ಬೇರೆ, ಮುಟ್ಟಿದವನಿಗೆ ಬರೋ ಆ ಶೌಚ ಬೇರೆ. ಆ ಶೌಚ ಅಂಬೋದು ಮುಟ್ಟಿದ್ದಕ್ಕೋಸ್ಕರ ಬಂದಿದ್ದಷ್ಟೇ, ಅವರಿಗೆ ಸಂಬಂಧ ಆಗಿದ್ದಕ್ಕೆ ಬಂದಿದ್ದು. ಅದು ಇಂಟರ್ನಲ್ ಎಕ್ಸ್ಟರ್ನಲ್, ಸ್ನಾನ ಮಾಡಿದರೆ ಹೋಯಿತು, ಸ್ನಾನ ಮಾಡಿದ್ರೆ ಹೋಗೋದಿಲ್ಲ ಅಂತ. ತಥಾಚ ಶೌಚಸ್ಯ ಬಾಹ್ಯಾಭ್ಯಂತರತ್ವೇನ ದ್ವೈವಿಧ್ಯಾ ದಯಾದಿ ಸತ್ಯಂತಾರಾಂ ಶೌಚೇ ಅಂತರ್ಭಾವ. ಶೌಚ ಅನ್ನೋದು ಬಾಹ್ಯಾಭ್ಯಂತರ ಎರಡು ವಿಧ, ದಯಾದಿಗಳೆಲ್ಲ ಕೂಡ ಇದರಲ್ಲೇ ಸೇರ್ತಾ ಇವೆ, ಶೌಚದಲ್ಲೇ ಸೇರ್ತಾ ಇವೆ. ಈಗ ಅಂತಃಶೌಚ ಅಂತ ಅರ್ಥ. ಮಿತಾಹಾರಸ್ಯ ಅಪರಿಗ್ರಹ ಅಂತರ್ಭಾವ ಇತಿ ಬೋಧ್ಯಂ. ಮಿತಾಹಾರ ಅಂತ ಅಪರಿಗ್ರಹ ಸೇರ್ತಾ ಇದೆ. ದ್ವಿತೀಯ ಮಂಗಂ ವಿಭಜ್ಯಂ ದರ್ಶ, ಇದು ವ್ರತದ ಪದಾರ್ಥ ಇದೆ, ನಾವು ವ್ರತದ ನಿಷಿದ್ಧ ತಗೊಳ್ಳೋದಿಲ್ಲ, ಅಪರಿಗ್ರಹ ತಗೊಳ್ಳೋದಿಲ್ಲ, ಅದೊಂದು ಅಪರಿಗ್ರಹ. ಯಾವುದು ಹಿತರ ಅಷ್ಟು ಮಾತ್ರ ತಗೋತೇವೆ, ತಿನ್ನಬಾರದು ತಿಂದರೆ ಪರಿಗ್ರಹ ದೋಷ, ತಿಂದೆ ಹೋದರೆ ಅಪರಿಗ್ರಹ. ತಪ ಇತಿ ತಪ ಕೃಚ್ಛ ಚಾಂದ್ರಾಯಣಾದಿ, ಕೃಚ್ಛರ ವ್ರತ ಚಾಂದ್ರಾಯಣ ವ್ರತ ಇತ್ಯಾದಿ ವ್ರತವನ್ನು ಮಾಡೋದು ತಪಸ್ಸು. ಇನ್ನೊಂದು ತಪಸ್ಸು ತಪಸ್ವಾಧ್ಯಾಯ ವಚನಾಭ್ಯಾಮ್ ನ ಪ್ರಬದಿತವ್ಯಂ, ಅದು ಒಂದು. ತುಷ್ಟಿ ಅಂದರೆ ಏನು? ಮನಸ್ಸಮಾಧಾನಂ, ತೃಪ್ತಿ ಇರಬೇಕು ಯಾವಾಗಲೂ ಕೂಡ. ತುಷ್ಟಿ ತುಷ್ಟಿ ಮನಸ್ಸಿ ತೃಪ್ತಿ. ಸ್ವಾಧ್ಯಾಯೋ ವ್ಯಾಖ್ಯಾನಂ, ಸ್ವಾಧ್ಯಾಯ ಅಂದರೆ ಪಾಠ ಪ್ರವಚನ. ಹರಿಪೂಜನಂ ಅಂದರೆ ಪ್ರತಿಮಾರ್ಚನಾದಿ. ಏತೆ ಚತ್ವಾರೋ ನಿಯಮ ಇತೀರಿತಾ ಇತಿ ಸಂಬಂಧ ತಥಾಪಿ, ಈ ನಾಲ್ಕು ನಿಯಮದಲ್ಲಿ ಸೇರ್ತಾ ಇವೆ. ತಪಃ ಅಲ್ಲಿ ಹೇಳಿದ್ದಾರೆ, ಅದರ ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯೋ ಹರಿಪೂಜನಂ, ಶೌಚ ತಪಸ್ಸು ತುಷ್ಟಿ. ತುಷ್ಟಿ ಶಬ್ದಕ್ಕೆ ಅರ್ಥ ಏನಂದರೆ ತೃಪ್ತಿ ಅಂತ ಅರ್ಥ, ತುಷ್ಟಿಗೆ ತೃಪ್ತಿ. ಸ್ವಾಧ್ಯಾಯ ಎಂಬುದು ಬ್ರಹ್ಮಯಜ್ಞಾದಿಗಳು ಪಾಠ ಪ್ರವಚನ ಎಲ್ಲ ಸ್ವಾಧ್ಯಾಯ. ಹರಿಪೂಜನಂ ದೇವ್ರ ಪೂಜೆ ಮಾಡೋದು, ಶೌಚಂ ಇದು. ತಪಃ ಸಂತುಷ್ಟಿ ರಾಸ್ತಿಕ್ಯಂ ದಾನ ಆರಾಧನಂ ಹರೇ ಸಿದ್ಧಾಂತ ಶ್ರವಣಂ ಹ್ರೀಶ್ಚ ಜಪ ಇತ್ಯಾದಿ ಲಕ್ಷಣ. ತಪಸ್ಸಂತುಷ್ಟಿ ಆಸ್ತಿಕ್ಯಂ ಜ್ಞಾನಂ ಆರಾಧನಂ ಹರೇ ಇತ್ಯಾದಿ ನಿಯಮವು ಬಹುವಿಧ ಶ್ರೂಯತೆ. ಕೆಲವರು ಹೇಳ್ತಾರೆ, ಇಲ್ಲಿ ಆಚಾರ್ಯ ಹೇಳಿದ ಇದೆ, ಬೇರೆ ಕಡೆ ಹೇಳ್ತಾರೆ ತಪಸ್ಸು ಸಂತುಷ್ಟಿ ಆಸ್ತಿಕ್ಯ ದಾನ ಆರಾಧನಂ ಹರೇ, ಹರಿ ಆರಾಧನಾ, சித்தாந்தசிரவண ஹ்ரீஷ்ய ஜப இத்தியாதி லட்சணா இத்தியாதி லட்சணமாகிட்டு இதெல்லாம் நியமங்கள் அது யம இது நியமம் ಯಾವ್ದ್ರಲ್ಲೇ ಏನ ಇಲ್ಲೆಲ್ಲ ಬಂತ ದಶಮೇಲಿ ಬಂತ ಈಗ ಇಲ್ಲೇ ಅಲ್ಲ ನಿತ್ಯ ಮಿತಾಹಾರ ಹೇಳಿದಾಗ ದಶಮಿ ಅಂಡರ್ಸ್ಟುಂಡ್ ಆಗ ನಿತ್ಯ ಮಿತಾಹಾರ ಹೇಳಿದಾಗ ದಶಮಿ ಓವರ್ಲ ಸಾಯಿ ಏಕಾದಶಿಗೋಸ್ಕರ ಡಬಲ್ ಆಗಿ ಆಗಬಾರ್ದು ಅದಕ್ಕೆ ಹೇಳೋದು ನೀವು ಏಕಾದಶಿ ಹಿಂದಿನ ದಿವಸ ದಶಮಿ ದಿವಸ ಏಕಾದಶಿಗೋಸ್ಕರ ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಂತ ಮಾಡ್ಕೊಳ್ಳೋಕೆ ಹೋಗಬೇಡಿ ಮಾಡಿಕೊಂಡ್ರೆ ವ್ರತ ಕೆಡುತ್ತೆ ಹಾಗೆ ಇದ್ದು ನೋಡಿ ಆ್ಯಕ್ಚುಲಿ ವ್ರತ ಚೆನ್ನಾಗಾಗುತ್ತೆ ಗೊತ್ತಾಯ್ತಾ ದಶಮಿ ದಿವಸ ಮಿತಾಹಾರ ಇದ್ದರೆ ಏಕಾದಶಿ ಮಾಡೋದು ಸುಲಭ ದಶಮಿ ಹೆಚ್ಚಿದ್ರೆ ಏಕಾದಶಿ ಮಾಡೋಕ್ಕಾಗೋದಿಲ್ಲ ಅಷ್ಟೇ ಅಲ್ಲ ಆಸ್ಪತ್ರೆ ಬೇರೆ ಹೋಗೋಕ್ಕಾಗ್ತದೆ ಇದು ಡೇಂಜರ್ ಅದು ತಮಾಷೆ ಅಂದರೆ ಇವತ್ತು ತುಂಬ ಜನ ಅನುಭವ ಇರುತ್ತೆ ಎರಡು ಏಕಾದಶಿ ಭಾರಿ ಕಷ್ಟ ಉಪವಾಸ ಅಂತ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಎರಡನೇದು ಸುಲಭ ಆಯಿತು ಮೊದಲನೇದಕ್ಕಿಂತ ಅಂತ ಹೇಳ್ತಾರೆ ಯಾತಕ್ಕೆ ಮೊದಲೇ ಉಪವಾಸ ಪ್ರಿಪ್ರೇಷನ್ ಎರಡನೇದಕ್ಕೆ ಭಾರಿ ಹೆಲ್ಪ್ ಮಾಡುತ್ತೆ ಸೆಟ್ ಆಗಿಬಿಟ್ಟಿರ್ತಾರೆ ಆದರೆ ದಶಮಿನೇ ಅರ್ಧ ಸೆಟ್ ಆಗಿಬಿಟ್ರೆ ಏಕಾದಶಿ ಕಷ್ಟ ಅನಿಸೋದಿಲ್ಲ ದಶಮಿ ಓರ್ಲಾದ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಹೇಳಿದ್ದಾರೆ ಆಚಾರ್ಯ ಕೃಷ್ಣ ಅವ್ರು ಬಂದಿದೆ ದಶಮಿ ಅಂಥೇಳಿ ಯಾವ ಹೆಚ್ಚನ್ನೂ ಮಾಡ್ಕೊಳ್ಳೋಕೆ ಹೋಗಬೇಡಿ ತಯಾರಿನ ಮಾಡಿಕೊಂಡ್ರೆ ಕೆಡೋದು ಮತ್ತು ಮೆಂಟಲಿ ಕೂಡ ಮಾಡ್ಕೋಬಾರ್ದು ನಾಳೆ ಏಕಾದಶಿ ಅದು ಮಾಡ್ಕೊಂಡಾಗ ಏನಾಗ ಮೆಂಟಲಿ ಅರ್ಧ ಹೋಗಿಬಿಡ್ತಾ ವೀಕ್ ಆಗಿಬಿಡ್ತಾರೆ ಮಾಡ್ಕೋಬಾರ್ದು ಹೋಗಬಾರ್ದು ಹತ್ರ ಹೌದಾ ಅಷ್ಟೇ ಹತ್ರ ಆದ್ಯ ವ್ಯಾಖ್ಯಾನಿ ಅಭ್ಯಂತರಗತಂ ಶೌಚಂ ಯಮೇ ಅಂತರ್ಭವತಿ ಮತ್ತು ಸ್ವಾಧ್ಯಾಯ ಶಬ್ದೇನ ಆಸ್ತಿಕ್ಯ ದಾನ ಹ್ರೀ ಜಪಾನಾಂ ವೇದೋಚ್ಚಾರಣ ಸಾಧ್ಯಾನಾಂ ಗ್ರಹಣ ಉಪತ್ತೇನ ವಿರೋಧ ಆಚಾರ ಇದೇ ಹೇಳಿದರೂ ಕೂಡ ಇಷ್ಟು ಹೇಳಿದ್ದೆಲ್ಲ ಅದರಲ್ಲಿ ಬಂದಿದೆ ಅಂತ ತೋರಿಸ್ಕೊಡ್ತಾರೆ ಬೃಜ್ಜಲಾದಿ ಸಾಧ್ಯಂ ತತ್ ಯಾತಕ್ಕೆ ತೋರಿಸ್ಬೇಕಾಯ್ತು ಅಂದರೆ ಆಚಾರ ಅದ್ರ ಸೇರಿಸಿದ್ದಾರೆ ಅಂತ ತಿಳ್ಕೊಳ್ಳದೆ ಹೋದರೆ ಅದು ಬೇಕಿಲ್ಲ ಅಂತ ತಿಳ್ಕೊಳ್ಳೋಕೆ ಪ್ರಸಂಗ ಬರುತ್ತೆ ಆದ್ದರಿಂದ ಹಾಗಲ್ಲ ದೇವ್ರ ಪೂಜೆ ಮಾಡಿದ್ರೆ ಮಡಿಲಿ ಅಂತಲೇ ಅರ್ಥ ಮಡಿಲಿ ಅಂತ ಹೇಳಿ ದೇವ್ರ ಪೂಜೆ ಯಾಕೆ ಮಾಡಬಾರ್ದು ಹಾಗೆ ಅದಕ್ಕೆ ದೇವ್ರ ಪೂಜೆ ಅಂತ ಪದ ಬಂತಷ್ಟು ಏನು ಅರ್ಥ ಅಲ್ಲಿ ಮಡಿ ಅಂತಲೇ ಅರ್ಥ ಅದನ್ನ ಹೇಳಬೇಕಂದ್ರೆ ಹೇಳ್ದೆ ಹೋಗಿಬಿಟ್ರೆ ದೇವ್ರ ಪೂಜೆ ಮಾತ್ರ ಆಚಾರ ಹೇಳಿದ್ದಾರೆ ಸ್ನಾನಾದಿಗಳನ್ನ ಹೇಳಿಲ್ಲ ಆದ್ದರಿಂದ ಸ್ನಾನ ಮಾಡಿದ್ರೆ ಪೂಜೆ ಮಾಡೋಕ್ಕೆ ಬರುತ್ತೆ ಅಂತ ಅರ್ಥ ಅಂತ ಇವ್ರು ವ್ಯಾಖ್ಯಾನ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಧೀಮೇ ಅಂತರ್ಗತ ವಿತಿ ಧ್ಯೇಯಂ ತೃತೀಯ ಅಂಗ ವಿಭಾಗ ಏರದರ್ಶೆ ಇತಿ ವೀರೇತಿ ವೀರಶ್ಚ ಪದ್ಮಂಚೇತಿ ವಿಗ್ರಹ ಆದ್ಯ ಶಬ್ದೇನ ಸಿಂಹಾಸನಂ ಭದ್ರಾಸನಂ ಗೋಮುಖಾಸನಂ ಮಯೂರಾಸನಂಚ ಗ್ರಾಹ್ಯಂ ತೇಷಾಂ ಲಕ್ಷಣಾನಿ ಸ್ವಸ್ತಿಕಾದ್ಯಾನಿ ಅಂತ ಹೇಳಿದ್ರಿಂದ ಅವ್ಯಾವುದು ಅಂದರೆ ಸಿಂಹಾಸನ ಸಿಂಹದಂತೆ ಕೊಡೋ ಸಿಂಹಾಸನ ಕೊಡೋದಲ್ಲ ಮತ್ತೆ ಸಿಂಹದಂತೆ ಕೊಡೋದು ಭದ್ರಾಸನ ಗೋಮುಖಾಸನ ಮಯೂರಾಸನ ಇವು ಕೂಡ ಹೇಳಿದ್ದಾರೆ ಪ್ರಧಾನ ಇವು ಮೂರೇ ಪ್ರಥಮಂ ಸ್ವಸ್ತಿಕಂ ಪಾದಲ್ ತಲೆಯೋರ್ಭಯೋರಪಿ ಪೂರ್ವೋತ್ತರೆ ಜಾನುನಿ ದ್ವೇ ಕೃತ್ವ ಆಸನ ಮುದೀರಿತಂ ಸೀವನ್ಯ ದಕ್ಷಿಣೇ ಪಾರ್ಶ್ವೇ ಸವ್ಯಂ ಸವ್ಯೇ ತು ದಕ್ಷಿಣಂ ಗುಲ್ಫಂ ಕೃತ್ವ ಆಸನಂ ತಚ್ಚ ಸ್ವಸ್ತಿಕಂ ಕಥ್ಯತೆ ಬುಧೈ ಆರೋಪ್ಯ ಚೋರ್ವೋ ಚರಣೌ ತದಂಗುಷ್ಟದ್ವಯಂ ಪುನಃ ವಿಕ್ರಮೇಣೈವ ಹಸ್ತಾಭ್ಯಾಂ ಗೃಹ್ಣೀಯಾತ್ ತತ್ತದಾಸನಂ ಪದ್ಮಂ ಪದ್ಮಾಸನಂ ಜ್ಞೇಯಂ ಆಸನೇಷು ಸುಪೂಜಿತಂ ಪದ್ಮಾಸನ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ ಪದ್ಮಾಸನದ ವೈಶಿಷ್ಟ್ಯ ಅಂದರೆ ಎರಡು ಅಂಗಾಲು ಮೇಲೆ ಬರಬೇಕು ಒಂದು ಕೆಳಗೆ ಒಂದು ಮೇಲೆ ಬಂದರೆ ಅದು ವೀರಾಸನ ಎರಡು ಕೆಳಗಿದ್ದರೆ ಸ್ವಸ್ತಿಕಾಸನ ಎರಡು ಮೇಲಿದ್ದರೆ ಪದ್ಮಾಸನ ಅದಕ್ಕೆ ಪಾದವು ಉತ್ಥಾನ ಮೇಲಕ್ಕೆ ಬಂದರೆ ಏಕಂ ಚರಣನಿ ಚರಣಂ ಅನ್ಯಸ್ಮಿನ್ ಊರವಾರೋಪ್ಯ ನಿಶ್ಚಲ ಅಸ್ತೇ ಇತಿ ತವೇ ನೇದಂ ವೀರಾಸನ ಉದಾಹೃತಂ ಸೀವನಿ ಗುಲ್ಫದೇಶಾಭ್ಯಾಂ ನಿಪೀಡ್ಯ ವಿಕ್ರಮೇಣ ತು ಪುಂಸಾ ಪ್ರಸಾರ್ಯ ಜಾನುನೋರ್ಹಸ್ತೌ ಆಸನಂ ಸಿಂಹಮೀರಿತಂ ಗುಲ್ಫೌ ಚ ವೃಷಣ ಸ್ಯಾಥಃ ಸೀವನ್ಯುಭಯ ಪಾರ್ಶ್ವಯೋ ವಿನೇಶ್ಯ ಪಾದೌ ಹಸ್ತಾಭ್ಯಾಂ ಇತ್ಯಾದಿ ಪ್ರಶ್ನೆ ಎಲ್ಲ ಹೇಳ್ತಾರೆ ಇತ್ಯಾದಿ ಶಾಸ್ತ್ರೇಣ ಜ್ಞಾತವ್ಯಾನಿ ಯಮಾನಃ ಅಹಿಂಸೇತಿ ಅದೆಲ್ಲ ಇವರು ಕರ್ಮಣ ಮನಸಾ ವಾಚ ಸರ್ವಭೂತೇಷು ಸರ್ವದಾ ಅಕ್ಲೇಶ ಜನನಂ ಪ್ರೋಕ್ತಂ ಅಹಿಂಸಾಪ್ತೇನ ಯೋಗಿಭಿ ಕರ್ಮಣ ಮನಸಾ ವಾಚ ಕೆಲಸದಲ್ಲೂ ನೋಯಿಸಬಾರ್ದು ಮಾತಲ್ಲೂ ನೋಯಿಸಬಾರ್ದು ಮನಸ್ಸಿನಲ್ಲೂ ನೋಯಿಸಬಾರ್ದು ಅದು ಅಹಿಂಸಾ ಅಂದ್ರೆ ಅದು ಹೇಳಿದ್ದನ್ನು ಕೇಳೋದಿಲ್ಲ ಅಂತ ಹೇಳಲಿಲ್ಲ ಮಾಡಿಬಿಟ್ಟ ಅಷ್ಟೇ ಮಾಡಿದ್ರೆ ಏನೇನೋ ವಾದ ಮಾಡಿಲ್ಲ ಅವನು ಆದರೆ ತಪ್ಪು ಮಾಡಿದ ಅದು ಮನಸ್ಸಿಗೆ ನೋವು ಕೊಡೋದೆ ಆಮೇಲೆ ತಪ್ಪು ಮಾತಾಡಿದ ಅದು ನೋವು ಕೊಡುತ್ತು ಮನಸ್ಸಿಗೆ ಹರಟಾಗೋ ರೀತಿ ನಡ್ಕೊಂಡ ಉದ್ದೇಶಪೂರ್ವಕ ಅದೆಲ್ಲ ಏನದು ಹಿಂಸೆನೇ ಯಾವ ಅಹಿಂಸೆ ಮಾಡಬಾರ್ದು ಅಕ್ಲೇಶ ಜನನಂ ಕ್ಲೇಶ ಹುಟ್ಟಿಸದೇ ಇರುವಿಕೆ ಪ್ರೋಕ್ತಂ ಅಹಿಂಸಾತ್ವೇನ ಯೋಗಿಭಿ ಸತ್ಯಂ ಭೂತಹಿತ ಪ್ರೋಕ್ತಂ ಸತ್ಯ ಅಂದರೆ ಪ್ರಾಣಿಗಳಿಗೆ ಹಿತ ಆಗಬೇಕು ನ ಯಥಾರ್ಥಾಭಿಭಾಷಣಂ ಮೆಕ್ಯಾನಿಕಲಿ ಏನು ಮಾಡಬಾರ್ದು, ಸತ್ಯ ಹೇಳ್ತೀರಿ ಅಂತ ಹೇಳಬಾರ್ದು. ನೋಡ್ಬೇಕು ಏನಿದೆ ಏನಾಗುತ್ತೆ ಈಗ ಅಂತ ಯೋಚನೆ ಮಾಡ್ತೇವೆ. ಕರ್ಮಣ ಮನಸ್ಸ ವಾಚ ಪರದ್ರವ್ಯೇಷು ನಿಷ್ಪೃ ಕದಿಯದೇ ಇರೋದು ಅಂದ್ರೆ ಏನು, ಭಾರಿ ಇಂಪಾರ್ಟೆಂಟ್. ಕರ್ಮಣ ಮನಸ್ಸ ವಾಚ ಕದಿಬೇಕು, ಮನಸ್ಸಿದೆ ಯಾರೋ ನೋಡ್ತಾ ಇದ್ದಾರೆ, ಸಾಧ್ಯ ಆಗ್ತಾ ಇಲ್ಲ, ಗೊತ್ತಾಯ್ತಾ. ಕೊನೆಗೆ ಅಯ್ಯೋ ಹೋಗೇ ಬಿಡುತ್ತೆ, ಬಸ್ನಲ್ಲಿ ಹೋಗ್ತಿರ್ತಾರೆ, ಬಿದ್ದಿರೋದು 500 ರೂಪಾಯಿ ನೋಟ್ ಬಿದ್ದಿರುತ್ತೆ, ತೊಗೊಳಕ್ಕಾಗಲಿಲ್ಲ ಯಾತಕ್ಕೆ, ಬಸ್ನಲ್ಲಿದ್ದಾರೆ ಕ್ಯಾರಾಟ್ ಮೆಂಟಲಿ ತೊಗೊಂಡ್ಬಿಟ್ಟಿದ್ದಾರೆ, ಇದ್ರಲ್ಲಿ ತೊಗೊಂಡಿಲ್ಲ. ಅದಕ್ಕೆ ಕರ್ಮಣ ಮನಸ್ಸ ವಾಚ, ಇನ್ನೊಬ್ಬರು ತೊಗೊಳ್ಬಾರ್ದು, ಯಾರು ನೋಡ್ತಾ ಇಲ್ಲ, ಏನು ನಂದಲ್ಲ ನಮ್ದಲ್ಲ ಅಷ್ಟೇ. ಆಗ ಈಗ ಯೋಚನೆ ಕೂಡ ಬರಬಾರ್ದು, ತಮ್ಮ ದುಡ್ಡಿನ ಸಿಟಿ ಇದೆ ಮಧ್ಯೆ ಅವನಿಗೆ, ಈಗ ದುಡ್ಡು ಬೇಕಿದೆ ಅಲ್ಲಿದೆ, ಈಗ ತೊಗೊಳಕ್ಕೆ ಸಾಧ್ಯ ಇಲ್ಲ, ಯಾತಕ್ಕೆ ನಂದಲ್ಲ ಅದು, ಅರ್ಥ ಆಯ್ತಾ. ಇದು ಉದಾಹರಣೆ, ನಾವು ಹೋಗಿ ತರಕಾರಿ ತೊಗೊಳಕ್ಕೆ ಹೋಗ್ತೀವಿ, ಮಾರೋರಿಲ್ಲ ಅಲ್ಲಿ, ಏನು ಮಾಡ್ತೇವೆ ಈಗ, ತೊಗೊಂಡೋಗ್ಬಿಡ್ತೀವ, ಏನು ಮಾಡಬೇಕಾಗ, ಕಾಯ್ತಾ ಕೊಡಬೇಕು ಬರೋರು ಇಲ್ಲ, ಹೋಗಿಬಿಡ್ಬೇಕಷ್ಟೇ, ಯಾರಿಲ್ಲ ತೊಗೊಳಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ದುಡ್ಡಿಟ್ಟು ತೊಗೊಳಕ್ಕಾಗಲ್ಲ ಕೆಲವು ಸಲ, ದುಡ್ಡಿಟ್ಟರು ಕೂಡ ನಿಮಗೆ ಕೊಡೋಕ್ಕಿಟ್ಟು ಯಾರಿಗೆ ಬುಕ್ ಆಗಿತ್ತು ಏನು ಮಾಡ್ತೀರ ಆಮೇಲೆ, ಅದರಿಂದ ಅದಕ್ಕೂ ಎಲಿಜಿಬಿಲಿಟಿ ಬರೋದಿಲ್ಲ. ಆ ದೃಷ್ಟಿಯಿಂದ ನಾವು ಇವತ್ತು ಸಾಮಾನ್ಯವಾಗಿ 99 ಪಾಲು ದೈಹಿಕವಾದ ಕಡತನ ಮಾಡೋದಿಲ್ಲ ಅಷ್ಟೇ ಹೊರತು, ಮನಸ್ಸಿನಲ್ಲಿ ಗಿರಿಸಲ್ಲಿ ಏನಾಗಿರುತ್ತೆ ಅದು, ಅದಕ್ಕೆ ಹೇಳ್ದು ಎಷ್ಟೋ ಜನ ಯಾಕೆ ಕಳತನ ಮಾಡಿದ್ರೆ ಚಾನ್ಸಸ್ ಸಿಕ್ಕಿಲ್ಲ ಕೆಲವರಿಗೆ, ಕೆಲವರು ಪ್ರಸಂಗ ಬಂದಿಲ್ಲ, ಆದರೆ ಮಾಡಲೇಬಾರ್ದು ಅನ್ನೋ ವ್ರತ ಆಗೋದು ಯಾವಾಗ, ವ್ರತರಿಗೆ ವ್ರತ ಮಾಡಿ ವ್ರತ ಅಂತ ಕರೆಯೋದಿಲ್ಲ, ವ್ರತ ಮಾಡಲೇಬೇಕು ಅಂತ ಮಾಡಿದ್ರೆ ವ್ರತ ಅಂತ ಕರೆಯೋದು. ಒಂದು ಏಕಾದಶಿ ಇದೆ, ಊಟ ಆಗಲಿಲ್ಲ ಅವತ್ತು, ಏನಾಗಲೇ ಇಲ್ಲ, ಅದು ಉಪವಾಸ ಅಂತ ಕೌಂಟ್ ಆಗಲಿಲ್ಲ, ಬಿಕಾಸ್ ಎಲ್ಲ ಹೆಲ್ಡಪ್ ಆಗಿದ್ದ ಊಟ ಮಾಡಲಿಲ್ಲ ಅಷ್ಟೇ, ಆಹಾರ ಸಿಗಲೇ ಇಲ್ಲ ಏನೂ ಕೂಡ, ಅದು ವ್ರತ ಅಲ್ಲ ಅದು. ವ್ರತ ಅಂದರೆ ಏನು, ಎಲ್ಲ ಇದೆ, ಎಲ್ಲ ಕೊಡೋಕ್ಕೆ ತಯಾರಿದ್ದಾರೆ ತಿನ್ನೋದಿಲ್ಲ, ಅದು ವ್ರತ. ಅದಕ್ಕೆ ವ್ರತವಾಗಿ ಆಚರಿಸಬೇಕು ಇದನ್ನೆಲ್ಲ ಕೂಡ, ಸುಮ್ಮನೆ ಮಾಡಿದಾಗ ಕರೆಯೋದಿಲ್ಲ, ವ್ರತ ಆಗಿ ಆಚರಿಸಿದಾಗ ಸಾಧ್ಯ. ಕರ್ಮಣ ಮನಸ ವಾಚ ಪರದ್ರವ್ಯೇಷು ನಿಸ್ಪೃಹ ಅಸ್ತೇಮಿತಿ ಸಂಪ್ರೋಕ್ತ ಕರ್ಮಣ ಮನಸ ವಾಚ ಸರ್ವಾವಸ್ಥಾಸು ಸರ್ವಥಾ ಸರ್ವತ್ರ ಮೈಥುನತ್ಯಾಗ ಬ್ರಹ್ಮಚರ್ಯಂ ಬ್ರಹ್ಮಚರ್ಯ ಆದಿಗಳು ಹಾಗೆ ಮನಸ್ಸು ಕರ್ಮ ಯಾವುದರಲ್ಲೂ ತಪ್ಪ. ಸ್ಮರಣಂ ಕೀರ್ತನಂ ಕೇಲಿಹಿ ಪ್ರೇಕ್ಷಣಂ ಮುಖ್ಯ ಭಾಷಣಂ ಸಂಕಲ್ಪೋಧ್ಯವಸಾಯಶ್ಚ ಕ್ರಿಯಾ ನಿರ್ವೃತಿರೇವ ಚ ಏತನ್ ಮೈಥುನಮಷ್ಟಾಂಗಂ ಪ್ರವದಂತಿ ಮನೀಷ್ ಬ್ರಹ್ಮಚರ್ಯ ಶಬ್ದನೂ ಹಾಗೇನೆ. ಕೆಟ್ಟ ಬಾಯಲ್ಲೂ ಕೂಡ ಅಸ್ಥಿರವಾದ ಪದ ಬರ್ಕೊಡು, ಅದು ವಾಕಿನ ಬ್ರಹ್ಮಚರ್ಯ. ಅಶ್ವತ್ಥಾಮರಿಗೆ ಅಷ್ಟು ಬಂದಿದ್ದಕ್ಕೆ ಅವರಿಗೆ ಬ್ರಹ್ಮಚರ್ಯಾಸ್ತ್ರ ವಾಪಸ್ ತೊಗೊಳಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟಿದ್ದ. ಬ್ರಹ್ಮಚರ್ಯಾಶ್ರಮಸ್ಥಾನಂ ಯತೀನಾಂ ನೈಷ್ಠಿಕಸ್ಯ ಚ ಬ್ರಹ್ಮಚರ್ಯಾತು ಸರ್ವೋಕ್ತ ತಥೈವ ಅರಣ್ಯವಾಸಿನಾಂ. ಬ್ರಹ್ಮಚರ್ಯಾಶ್ರಮಸ್ಥಾನಂ ಯತೀನಾಂ ನೈಷ್ಠಿಕಸ್ಯ ಚ ಬ್ರಹ್ಮಚರ್ಯಾತು ಸೈವೋಕ್ತ ತಥೈವ ಅರಣ್ಯವಾಸಿನಾಂ. ವಾನಪ್ರಸ್ಥನಾಗೋದು ಅಂದರೆ ಅಲ್ಲಿ ಬ್ರಹ್ಮಚಾರಿ ಇದ್ದಾಗೆ ಇರಬೇಕು. ವಾನಪ್ರಸ್ಥನಾದಮೇಲೆ ಏನಿಲ್ಲ, ಗೃಹಸ್ಥರಂತೆ ಬದುಕಲು ಬರೋದಿಲ್ಲ. ಬ್ರಹ್ಮಚಾರಿ ಹೇಗೋ, ಯತಿಗಳು ಹೇಗೋ, ಬ್ರಹ್ಮಚಾರಿ ನೈಷ್ಠಿಕ ಬ್ರಹ್ಮಚಾರಿ ಹಾಗೋ ಹಾಗೆ ವಾನಪ್ರಸ್ಥರು ಕೂಡ ಹಾಗೆ ಇರಬೇಕು. ವೃತಾವೃತ್ತವು ಸ್ವತಾರೇಷು ಸಂಗತಿರ್ಯಾ ವಿಧಾನತಃ ವಾಗ್ನಶ್ಚೈವ ಗೃಹಸ್ಥಸ್ಯ ಬ್ರಹ್ಮಚರ್ಯಂ ಪ್ರಕೀರ್ತಿತಂ ಬ್ರಹ್ಮಚರ್ಯಾತು ಸೈವೋಕ್ತ ಸರ್ವೇಷಾಂ ಯೋಗಿನಾಂ ತಥಾ ಯೋಗಿನಾಂಚ ಸಜಾಯಾನಾಂ ವಶಿಷ್ಠಾದೀನಾಂ ವಶಿಷ್ಠಾದೀನಾಂ ಋಷೀಣಾಂ ವಿಶಾಂ ವೃತ್ತವತಾಂ ಚೇದಂ ಕೇಚಿದಿಚ್ಛಂತಿ ಪಂಡಿತಾಃ ಶುಶ್ರೂಷೈ ವತು ಶೂದ್ರಸ್ಯ ಬ್ರಹ್ಮಚರ್ಯಂ ಪ್ರಕೀರ್ತಿತಂ ಶುಶ್ರೂಷಾವಾ ಗುರೋ ನಿತ್ಯಂ ಬ್ರಹ್ಮಚರ್ಯಂ ಪ್ರಕೀರ್ತಿತಂ. ಶೂದ್ರರಿಗೆ ಬ್ರಹ್ಮಚರ್ಯ ಅಂತ ಹೇಳಿದರೆ ದೊಡ್ಡ 3 ಜನ ಸೇವೆ ಮಾಡೋದು ಅಷ್ಟೇ, ಮತ್ತು ಮನೆಯಲ್ಲೂ ದೊಡ್ಡವರು ಸೇವೆ ಮಾಡಿದ್ರೆ ಅದು ಬ್ರಹ್ಮಚರ್ಯ ಅಂತ ಕರೀತಾರೆ. ಅಪರಿಗ್ರಹ ಲೋಕ ಸಂಗ್ರಹ ದ್ರವ್ಯ ಸಂಗ್ರಹ ಲೌಕಿಕ ವಾಗ್ವ್ಯಾಪಾರ ರೂಪ ಪರಿಗ್ರಹ ಶೂನ್ಯತ್ವ. ಲೋಕದಲ್ಲೂ ತಗೊಳ್ಬಾರ್ದು, ದ್ರವ್ಯ ಸಂಗ್ರಹ ಮಾಡಬಾರ್ದು, ಲೌಕಿಕ ವಾಕ್ಯಾದ ವ್ಯಾಪಾರನೂ ಮಾಡಬಾರ್ದು, ಅದು ಅಪರಿಗ್ರಹ ಅಂದರೆ ಹಾಗೆ. ಅದು ಒಟ್ಟಿನ ಮೇಲೆ ವೈರಾಗ್ಯ ಅಂತ ಅರ್ಥ ಅಂತ ಹೇಳ್ಬಿಟ್ಟು, ಟೋಟಲಿ ವೈರಾಗ್ಯ. ನಿಯಮಾನಃ ಶೌಚಮಿತಿ ಶೌಚ ದ್ವೈವಿಧ್ಯ ಮುಕ್ತಂ ಯಾಜ್ಞವಲ್ಕೇನ. ಯಾಜ್ಞವಲ್ಕ್ಯರು 2 ಶೌಚ ಅಂತ ಹೇಳ್ತಾರೆ. ಶೌಚಂತು ದ್ವಿವಿಧಂ ಪ್ರೋಕ್ತಂ ಬಾಹ್ಯಂ ಅಭ್ಯಂತರಂ ತಥಾ. ಆಂತರ ಶೌಚ ಬಾಹ್ಯ ಶೌಚ ಅಂತ ಶೌಚ 2 ವಿಧ. ಮೃಜ್ಜಲಾಭ್ಯಾಂ ಸ್ಮೃತಂ ಬಾಹ್ಯಂ, ಮಣ್ಣು ನೀರಾಗಿ ತೊಳ್ಕೊಂಡ್ಬಿಟ್ರೆ ಏನದು ಬಾಹ್ಯ ಶೌಚ. ಮನಃಶುದ್ಧಿ ತಥೋತ್ತರ, ಉತ್ತರ ಅಂದರೆ ಅಂತಃಶುದ್ಧಿ ಅಂದರೆ ಮನಸ್ಸು ಅಂದರೆ ಅಂತರಂಗ, ಅದು ಮನಃಶುದ್ಧಿ ಇದ್ದರೆ ಅದು ಭಾರಿ ದೊಡ್ಡ ಶೌಚ. ಮನಃಶುದ್ಧಿಸ್ತು ವಿಜ್ಞೇಯ ಧರ್ಮೇಣ ಅಧ್ಯಾತ್ಮ ವಿದ್ಯೆಯ. ಮನಃಶುದ್ಧಿ ಆಗಬೇಕಾದ್ರೆ ಅಧ್ಯಾತ್ಮ ವಿದ್ಯೆ ತಿಳಿದು ತಿಳಿದಿರ್ತಿರೋದು ಏನಾಗುತ್ತೆ, ಮನಸ್ಸು ಪ್ಯೂರ್ ಆಗುತ್ತೆ. ಪ್ರಿನ್ಸಿಪಲ್ ಕಳತನ ಮಾಡಿ ಏನಾಗುತ್ತೆ ಕ್ರಿಯೆ ಕೇಳ್ಕೊಂಡ ಆಗ್ಬಿಟ್ಬಿಡ್ತ. ಆದರೆ ಯಾರು ನೋಡಿದರೆ ಕಷ್ಟ ಅಂತ ಅಷ್ಟೇ ಮಾಡಿ, ನೋಡಿದಿದ್ದ ಮಾಡ್ತೀನಿ ಅಂತಾನೆ ಅಷ್ಟೇ. ಆದರೆ ಅಪರಾಧ ಏನು ಅಂತ ಗೊತ್ತಾಗಬೇಕು, ಅದು ಕೇಳಿ ಕೇಳಿ ಗೊತ್ತಾಗಬೇಕು. ಅಧ್ಯಾತ್ಮ ವಿದ್ಯೆ ಬಂದುಬಿಟ್ರೆ ಕಳತಾಸ್ತ್ರ ಮಾಡಿದ್ರಲ್ಲ ದೇವರು ಯಾವಾಗಲೂ ನೋಡ್ತಾರೆ, ಕಳತನ ಮಾಡೋ ಚಾನ್ಸೇ ಇಲ್ಲಾಗ. ಮನಃಶುದ್ಧಿಸ್ತು ವಿಜ್ಞೇಯ ಧರ್ಮೇಣ ಅಧ್ಯಾತ್ಮ ವಿದ್ಯೆಯ. ಮನಃಶುದ್ಧಿ ಆಗಬೇಕಾದ್ರೆ ಧರ್ಮಾಚರಣೆ ಮಾಡಬೇಕು, ಅಧ್ಯಾತ್ಮ ವಿದ್ಯೆ ಓದಬೇಕು. ಗುರವಃ ಪಂಚ ಸರ್ವೇಷಾಂ ಚತುರ್ನಾಂ ಶುಚಿ ಚೋದಿತ. ಗುರು ಸೇವೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಸ್ವಾಧ್ಯಾಯನ ವೇದಾಧ್ಯಯನ ಆಚಾರ್ಯ ಸೇವನಂ ಶೌಚಂ. ಆ ಗುರುಗಳ ಸೇವೆ ಮಾಡೋದು ಅಂತ ಹೇಳಿದರು. ಆಚಾರ್ಯ ಸೇವನ ಅಂದ್ರೇನು, ಗುರುಗಳು ಅಂದರೆ ಯಾರು? ಗುರವಃ ಪಂಚ, 5 ಜನ ಗುರುಗಳು ಅಂತ ಕರಿಬೇಕು. ಸರ್ವೇಷಾಂ ಚತುರ್ನಾಂ ಶುಚಿಚೋದಿತ, ವೇದ ಹೇಳ್ತಾ ಇದೆ ಎಲ್ಲರಿಗೂ 5 ಜನ ಗುರುಗಳು ಇರ್ತಾರೆ. ಮಾತಾ ಪಿತಾ ತಥಾ ಆಚಾರ್ಯ ಮಾತುಲ ಶಿಶುರ ತಥಾ, 5 ಜನ ಗುರುಗಳು. ಮಾತಾ ಗುರು ಯಾಕೆ, ಮೊದಲು ಮಾತು ಹೇಳ್ಕೊಡೋದೇ ತಾಯಿ, ಅದಕ್ಕೆ ಮಾತೃ ಮದರ್ ಟಂಗ್ ಅಂತ ಕರೆಯೋದಿಲ್ಲ, ಫಸ್ಟ್ ಮಾತು ಕರೆಸಿದ್ದೆ ತಾಯಿ, ಆದ್ದರಿಂದ ಅವಳು ಗುರು. ಇನ್ನು ಮುಖ್ಯ ಎರಡನೇದೇನೀಗ ಪಿತಾ, ತಂದೆ ಗುರು ಹೇಳ್ಕೊಡೋದ್ರಿಂದ. ತಥಾ ಆಚಾರ್ಯ, ಆಮೇಲೆ ಗುರುಗಳೇ ಗುರುಗಳು, ಪಾಠ ಹೇಳ್ಕೊಡೋ ಗುರುಗಳು. ಮಾತುಲಹ ಸೋದರ ಮಾವ, ಶಿಶುರ ಹೆಣ್ಕೊಟ್ ಮಾವ, 5 ಜನಗಳು. ಅದಕ್ಕೆ ದಕ್ಷ ಪ್ರಜಾಪತಿ ಏನು ಮಾಡ್ದ, ಏಷಮೇ ಶಿಷ್ಯತಾಂ ಪ್ರಾಪ್ತ, ನಾನು ಬಂದರೆ ಹೇಳಲಿಲ್ಲ ನನ್ನ ಶಿಷ್ಯ ಇವರು ಎಂದು ಪಾಠ ಓದಿದ್ರು. ಅಂದರೆ ಎನ್ಮೇ ದುಹಿತುರ ಅಗ್ರಹೀತ್ ಕರವು, ನನ್ನ ಮಗಳ ಕೈ ಹಿಡಿದ ಮೇಲೆ ಏನಾಯ್ತು, ಅಡಿಯ ಅಡಿಯದರ ಶಿಷ್ಯ, ನಾನು ಗುರು, ನಾನು ಬಂದಾಗ ಹೇಳಲಿಲ್ಲ, ಇಷ್ಟೆಲ್ಲ ತಿಳ್ಕೊಂಡು ಮಾತಾಡಿದ್ದ, ಇಷ್ಟೆಲ್ಲ ತಿಳ್ಕೊಂಡು ತಪ್ಪು ತಿಳ್ಕೊಂಡು ಮಾತಾಡಿದ್ರು. ಕೊನೆಗೆ ಕೊನೆ ತಪ್ಪೇರು, ಆ ದೊಡ್ಡವರು ತಿಳ್ಕೊಂಡಿದ್ದೆ ಮೊದಲೇ ತಪ್ಪಾಯ್ತು. ಅಲ್ಲ, ಇದಿಷ್ಟು ವಿದ್ಯೆ ತಾಯಿ ಹೇಳ್ಕೊಟ್ಟು ಮಾತು ಏನದು, ವಿದ್ಯೆ ಅಲ್ಲವೇನದು. ಉದಾಹರಣೆ ಏನೂ ಬರಲಿಲ್ಲ, ಪಾಠ ಏನಂತ ಕೇಳ್ತಾರೋ ಅವ್ನು ಮೊದಲು ತಲೆ ಮನಸ್ಸಲ್ಲಿ ಏನಾಗಿದೆ ಅವನಿಗೀಗ, ತಂದೆ ತಾಯಿ ಅಕ್ಷರ, ಇವತ್ತೊಂದು ಹೋಮ್ವರ್ಕ್ ಜಾಸ್ತಿ ಮಾಡಿಸೋದು ಅವರೇ ಮನೆಯಲ್ಲಿ. ಆದ್ದರಿಂದ ಅದು ಗುರುನೇ ಅವರು, ಮದರ್ ಟಂಗ್ ಅನ್ನೋ ಪದನೇ ಹೇಳ್ಕೊಡ್ತಾ ಇದ್ದ ಮಾತು ಕಳಿಸಿ. ಗಂಡಸ್ಗಳಷ್ಟು ಪೇಷೆಂಟ್ಸ್ ಇರೋದಿಲ್ಲ, ಹೊಡೆದೇ ಬಿಡ್ತಾರೆ ಹೆಚ್ಚು ಕಡೆ ಹೇಳ್ಬಿಟ್ರೆ. ಆದರೆ ತಾಯಿ ಪೇಷೆಂಟ್ಸಿಂದ ಹೇಳ್ಕೊಡೋದು ಯಾರೋ ತಾಯಿನೇ, ಅದು ಗುರು ಆದ್ಲು ಮುಖ್ಯ ಅಂತ ಹೇಳಿದರೆ. ನೀವು ಕೇಳ್ತಿರೋ ಮಾತುಲನ ಬಗ್ಗೆಯರ, ಹೆಣ್ಕೊಟ್ಟು ಅವ್ರ ಬಗ್ಗೆಯರ, ಭಾರಿ ಸುಲಭ ಅವೆಲ್ಲ ಕೂಡ. ಮಾತುಲ ಶಶರಸ್ತತ, ಮಾತುಲ ತಾಯಿ ತಮ್ಮ, ತಾಯಿ ತಮ್ಮನಾದ್ರಿಂದಾಗಿನೇ ಕಾಂಟ್ಯಾಕ್ಟ್ ಜಾಸ್ತಿ. ಸಾಮಾನ್ಯವಾಗಿ ಮಕ್ಕಳು ತೋರ್ ಮನೆಯಲ್ಲೇ ಬೆಳೆಯೋದು, ಹುಟ್ಟೋದೆಲ್ಲಿ, ಹುಟ್ಟೋದೆಲ್ಲಿ ಮೊದಲೇ ಹೆರಿಗೆ ಆಗೋದೆಲ್ಲಿ, ಸಾಮಾನ್ಯ ಅಲ್ಲಿ ಅಲ್ಲಿ ಸಾಮಾನ್ಯ ಅಣ್ಣ ತಮ್ಮಂದಿರ್ತಾರೆ. ಸೊ ಮಾತು ಹೆಚ್ಚು ಕಾಂಟ್ಯಾಕ್ಟ್ ಬರೋದು ಅವರಿಬ್ಬರೇ ಮಾತಾಡೋದು. ಮಾತು ಅಂದರೆ ನಿಮಗೆ ಯಾವ ಮಾತು, ವರ್ಣ ವರ್ಣವೇನು ದೇವ್, ಒಂದು ಮಾತು ಬಂದಾಗಲೂ ಕೂಡ ಆ ಹೇಳ್ಕೊಟ್ಟ, ಆ ಅಜ ಆನಂದ ಇಂದ್ರ ಈಶ ಶುರು ಆಯ್ತಾ ಆ ಥರ ಕಾಂಟ್ಯಾಕ್ಟಿಂದ. ಆ ಪದದಿಂದ ಏನು ಬರುತ್ತೆ ಅಂದಾಗ ಒಂದು ಇನ್ನೂ ಸೇರಿಸ್ಕೋಬೇಕಾಗ, ಮಾತುಲಾದಿಗಳ ಗುರುತ್ವ ಬರೋದು ಆಟೋಮೆಟಿಕಲಿ ಬರ, ಸಾಮಾನ್ಯ ಬರುತ್ತಷ್ಟೇ, ಬಟ್ ಕಮಿಟೆಡ್ ಅಲ್ಲ. ಇವು 3 ಜನ ಕಮಿಟೆಡ್, ತಾಯಿ ತಂದೆ ಪಾಠ ಹೇಳಿ ಗುರುಗಳದೇ ಗುರುತ್ವ 100% ಅದು. ಆದರೆ ಇವರಿಗೆ ಕಂಡೀಷನಲ್ ಇದು, ಇವರಿಬ್ಬರಿಗೆ ಕಂಡೀಷನಲ್. ಅದಕ್ಕೇನೆ ಕೃಷ್ಣ ಕಂಸನ ಕೊಂದ, ಗುರುನ ಕೊಂದ ಅಂತ ಹೇಳಬಾರ್ದು. ಅದಕ್ಕೆ ಯಾಕೆ, ಅವನು ಯಾರಲ್ಲ, ಅವನು ಐಡಿಯಲ್ ತೋದ್ರ ಮಾವನೇ ಅಲ್ಲ. ತಾಯಿ ಯೋಗ್ಯಳು ಅಯೋಗ್ಯಳು, ತಾಯಿನೇ, ತಂದೆ ಅಯೋಗ್ಯನೋ ಯೋಗ್ಯನೋ ತಂದೆನೇ, ಅದಕ್ಕೆ ಎಕ್ಸೆಪ್ಷನ್ ಇಲ್ಲ. ಗುರುಗಳು ಅಯೋಗ್ಯರು ಹೋಗೋದಿಲ್ಲ, ಅದರಿಂದ ರೂಲ್ಡ್ ಔಟ್, ಅಯೋಗ್ಯರ ಹೋಗಬಾರ್ದು, ಆಪ್ಷನ್ ಇದೆ. ಹೋದ್ಮೇಲೆ ಗುರು ಆಗಿಬಿಡ್ತಾ ಮುಗಿದೋಯ್ತು. ಆದರೆ ತಾಯಿ ಸೋದರ ಮಾವ ಹಾಗಲ್ಲ, ಅವನು ಅಯೋಗ್ಯನಾಗಿದ್ರೆ ಏನು ಮಾಡಬೇಕಾಗಿಲ್ಲ, ರೆಸ್ಪೆಕ್ಟ್ ಕೊಡೋ ಕಾರಣ ಇಲ್ಲ, ಕುಡುಕ ತಿಂತಾನೆ ತಿಂತಾನೆ, ಏನು ಮಾಡೋ ಕಾರಣ ಇಲ್ಲ. ಅದೇ ರೀತಿ ಹೆಣ್ಕೊಟ್ಟ ಮಾವನು ಹಾಗೇನೆ, ಅವರು ಕೂಡ ಏನಲ್ಲ, ಆಟೋಮೆಟಿಕ್ ಅಲ್ಲ. ಉದಾಹರಣೆಗೆ ಸಾಂಬ ಇದ್ದಾನೆ ಕೃಷ್ಣನ ಮಗ, ದುರ್ಯೋಧನ ಹೆಣ್ಕೊಟ್ಟ ಮಾವ, ತನಗೆ ಅರ್ಥ ಆಯ್ತಾ, ಹೆಣ್ಕೊಟ್ಟ ಮಾವ ಎದ್ದು ಹೋಗಿ ಇದು ಮಾಡಿದ ಪ್ರಸಂಗ ಬರಬೇಕು, ಮದುವೆ ಕರ್ಕೊಂಡು ಹೋಗಿದ್ದೆ ಅವರ ಸ್ವಯಂವರದಲ್ಲಿ, ಎಂದು ಹೋಗಲಿ ಏನು ಮಾಡೋ ಪ್ರಸಂಗ ಬರಲಿ, ಯಾಕೆ ಅಯೋಗ್ಯ ಅವರು. ಆದರೆ ಅವೆರಡೂ ಕೂಡ ಕಂಡೀಷನಲ್, ಇವು ಮೂರು ಕೂಡ ಬೈಂಡಿಂಗ್, ಇವು ಅವು ಬೈಂಡಿಂಗ್ ಅಲ್ಲ ಅಷ್ಟೇ. ಮಾತಾ ಪಿತಾ ತಥಾಚಾರ್ಯೋ ಮಾತರ ಶಿಶರಸ್ ತಥಾ, ಅದು ಸರಿ ಇದ್ದರೆ ಮಾತ್ರ ಅದು ಯೋಗ್ಯನೇ. ಎಷ್ಟೋ ಸರ್ತೇನೆ ಒಳ್ಳೆ ಕಡೆ ಇದ್ದಾಗ ಅಂಥವ್ರ ಕಾಂಟ್ಯಾಕ್ಟ್, ತವ್ರ ಮನೆಯಲ್ಲಿ ಒಳ್ಳೆ ಜನ ಇದ್ಬಿಟ್ರೆ ಒಳ್ಳೆ ಕಾಂಟ್ಯಾಕ್ಟ್ ಬಂದು ಜ್ಞಾನವೃದ್ಧಿ ಭಾರಿ ಅನುಕೂಲ ಆಗುತ್ತೆ, ಅದಕ್ಕೆ ಒಳ್ಳೆ ಚಾನ್ಸ್ ಇದೆ. ಮತ್ತು ಹೆಣ್ಕೊಟ್ ಭಾವ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಒಳ್ಳೆ ಗಂಟಿನ ಕೊಟ್ಟಾಗ ಅಧ್ಯಯನಕ್ಕೆ ಅನುಕೂಲವಾಗೋದ್ರಿಂದ ಇಂಡೈರೆಕ್ಟ್ಲಿ ಅದು ಗುರು ಆದಾಗಾಯ್ತು, ಹೆಲ್ಪ್ ಮಾಡಿದ್ರಿಂದ. ಹಾಂ, ಅದೇ ಹೇಳ್ತಿರೋದು ಈಗ, ಅಳಿಯ ಶಿಷ್ಯ, ಅಳಿಯ ಶಿಷ್ಯ ಯೋಗ್ಯರಾಗಿದೆ ಎಂದು ಅಂದರೆ ಶಿಕ್ಷಣೀಯ ಆಗ್ತದೆ ಶಿಷ್ಯ. ಹಾಂ, ದಶಮ ಗ್ರಹ ದೊಡ್ಡ ಗ್ರಹ ಶಶರಸ್ತಥ ಯಶಾಂ ಮುಖ್ಯ ತ್ರಯ, ನೋಡಿ ಇಲ್ಲೇ ಬಂದ್ಬಿಟ್ಟಿದೆ ಉತ್ತರ, ಯಶಾಂ ಮುಖ್ಯ ತ್ರಯ ಪೋಕ್ತಾ, 3 ಜನ ಭಾರಿ ಇಂಪಾರ್ಟೆಂಟ್, ಆಚಾರ್ಯ ಪಿತರವು ತಥಾ, ಗುರುಗಳು ತಂದೆ ಪಿತರವು ಅಂದರೆ ಮಾತಾಚ ಪಿತಾಚ ಪಿತರವು ಇಬ್ಬರು. ಯಶಾಂ ಮುಖ್ಯತಮಸ್ವೇಕ ಆಚಾರ್ಯ ಪರಮಾರ್ಥ, ಅದರಲ್ಲೂ ತತ್ವಜ್ಞಾನ ಹೇಳಿಕೊಟ್ರೆ ಮಾತ್ರ ತಂದೆ ತಾಯಿಗೆ ದೊಡ್ಡವರಾಗ್ತಾರೆ, ಬಿಟ್ ಮಾಡ್ತಾರೆ, ಅಷ್ಟು ದೊಡ್ಡತನ ಬರುತ್ತೆ. ಬರೀ ಲೌಕಿಕ ವಿದ್ಯೆಯ ಗುರು ಬೇರೆ, ಅಧ್ಯಾತ್ಮ ವಿದ್ಯೆಯ ಗುರು ಬೇರೆ. ಅದಕ್ಕೆ ಹೇಳ್ತಾರೆ ಪರಮಾರ್ಥವಿತ್, ಪರಮಾರ್ಥ ಅಂದರೆ ಏನು, ಪರಮ ಅರ್ಥ, ಪರ ಸರ್ವೋತ್ತಮನೇ ವಿಷಯ ಆಗಿರ್ತಕ್ಕಂಥ ಶಾಸ್ತ್ರ ಹೇಳ್ಕೊಟ್ಟಾಗ ಆ ಗುರುತ್ವ ಅಲ್ಟಿಮೇಟ್. ಪರಮಾರ್ಥವಿತ್ತಿ ಹರಿಪೂಜನಂ ನಿತ್ಯಂ ಹರೇ ಪ್ರಥಮಾಧ್ಯಾಯೋಕ್ತ ಆಕಾರೇಣ ಷೋಡಶೋಪಚಾರೈ ಪೂಜಾ ಇತ್ತೇತೆ ನಿಯಮ ಇತ್ಯರ್ಥ. ಅಲ್ಲಿಗೆ ನಾಳೆ ದಿವಸ ಮುಂದೆ ಇದೆಲ್ಲ ಕೂಡ ಇವ್ರದ್ದು ಯಾವ್ದು ಯಾವ ವ್ಯಾಖ್ಯಾನ. ಒಂದು ನಾಳೆ ಸುಮಧು ವಿಜಯ ಪಾಠ ಇರುತ್ತೆ, ಎರಡು ಇರುತ್ತೆ ನಾಳೆ, ಎಂಟರಿಂದ ಎಂಟು ಮುಕ್ಕಾಲು, ಎಂಟು ಮುಕ್ಕಾಲಿಂದ ಒಂಬತ್ತು ಮುಕ್ಕಾಲು. ಏನೋ ಇದರಲ್ಲಿ ನಾಲ್ಕು ವ್ಯಾಖ್ಯಾನ ಇದೆ, ನಾಲ್ಕು ವ್ಯಾಖ್ಯಾನದ ಒಂದೊಂದಿಗೆ ಒಂದು ವಿಶೇಷ ಅಂಶ ಇರುತ್ತೆ ಅಷ್ಟೇ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಸಮನಃ.